ನಾನು ಶಿಕ್ಷೆ ಕೊಟ್ಟರೆ ನನ್ನ ತಪ್ಪಾಗೋದು, ರಾಜ ಕೊಡದೆ ಹೋದ್ರೆ ಅವನು ತಪ್ಪಾಗೋದು. ಕೊಡಬೇಕಾದ್ರೂ ಕೊಡಬೇಕಾದ್ರೆ ನಾನೇ ಕಳಿಸಿಕೊಟ್ಟೆ, ಶಿಕ್ಷೆ ಕೊಡೋದು ಅವನ ಕೆಲಸ, ಅವನು ಕೊಟ್ಟಾಯ್ತು. ನೀನು ತಮ್ಮ ಉದ್ಧಾರ ಮಾಡಿದ ಅಣ್ಣನಾದ ನನ್ನ ಕೆಲಸ, ಅದಕ್ಕೆ ಉದ್ಧಾರ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ತಮ್ಮನನ್ನೇ ನೋಡಲಿಲ್ಲ, ಅಪರಾಧಿಯನ್ನಾಗಿ ನೋಡಿದೆ, ರಾಜನ ಹತ್ರ ಕಳಿಸಿದೆ, ಈಗ ತಮ್ಮನನ್ನಾಗಿ ನೋಡಿದೆ, ಅದಕ್ಕೆ ಕೈ ಕೊಡಿಸಿದೆ. ಆದ್ದರಿಂದ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಬೇಕು, ಈ ಮಾಡಿದ್ದಕ್ಕೆ ಸಮಾಧಾನವಾಯಿತು ಅಂದಾಗ ಅವನಿಗೆ ಭಾರಿ ಆಶ್ಚರ್ಯವಾಯಿತು, ಭಾರಿ ಸಂತೋಷನೂ ಆಯಿತು. ಇನ್ಮೇಲೆ ಇಂಥ ತಪ್ಪು ಎಂದೂ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಇಂಥ ತಪ್ಪನ್ನು, ಹಣ್ಣು ಕಡಿಯೋ ತಪ್ಪನ್ನು ಮಾಡೋದಿಲ್ಲ. ಇವತ್ತು ಮನುಷ್ಯ ಕದಿಲಕ್ಕೆ ಪ್ಲಾನ್ ಮಾಡ್ತಾನೆ, ಬಟ್ ಅಕಸ್ಮಾತ್ ಕದಿಯೋದಲ್ಲ, ಪ್ಲಾನ್ ಮಾಡ್ಕೊಂಡೆ ಹೋಗಿರ್ತದೆ, ಕದಿಬೇಕು ಅಂತಲೇ ಪ್ಲಾನ್ ಮಾಡಿರ್ತಾನೆ. ಎಷ್ಟೋ ಸಲ ನೀವು ಮಿಸ್ ಆದ್ರೆ ಅಯ್ಯೋ ಪಾಪ ಮಿಸ್ ಆಯ್ತು ಅನ್ಕೊಳ್ಳೋದಿಲ್ಲ, ಅಯ್ಯೋ ಹಣ್ಣು ಮಿಸ್ ಆಯ್ತಲ್ಲ, ಆ ಥರ ಯೋಚನೆ ಮಾಡ್ತಾರೆ. ನೋಡಿದವರು ತಗೊಂಡ್ಬಿಡ್ತೀವಿ, ನೋಡ್ತಾನೆ ಇದ್ರು ಪದೀತಾ ಇತ್ತು, ಇಲ್ದರೂ ತಗೊಂಡ್ಬಿಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಎಂಥ ಭಾರಿ ದುಷ್ಟತನದ ವ್ಯಾಪಾರ ಉಂಟು. ಅತ್ಯಂತ ಆಕಸ್ಮಿಕವಾದಂಥ ಅಪರಾಧಕ್ಕೆ ಈ ಕೈ ಕಡಿಯೋ ಶಿಕ್ಷೆ ಇದ್ರೆ, ಉದ್ದೇಶಪೂರ್ವಕವಾದಂಥ ಪಾಪಗಳಿಗೆ ಅದು ಎಲ್ಲೆಲ್ಲೋ ಕದೀತಾರೆ. ಮತ್ತೆ ಅಣ್ಣ ತಮ್ಮಂದ್ರ ಮನೆಗಳಲ್ಲ ಎಲ್ಲೆಲ್ಲೋ ಕದೀತಾರಲ್ಲ, ಸಮಾಜದ ಮನೆ ನೋಡಿದ್ರಲ್ಲ ಕೋಟಿ ಗಟ್ಟಲೆ ತಗೊಂಡು ಹೋಗ್ಬಿಟ್ಟವ್ರ ಆಗ್ಲಿ, ಎಷ್ಟೋ ಜನ ಬ್ರಾಹ್ಮಣರ ದುಡ್ಡು, 80% ಬ್ರಾಹ್ಮಣರ ದುಡ್ಡಲ್ಲ ಪಾಪ ಹಾಕೊಂಡಿದ್ದೆಲ್ಲ ಕೂಡ, ಎಷ್ಟೋ ಜನ ಭಾರಿ ಆಚಾರ ಬಂದ್ರೆ ದುಡ್ಡೆಲ್ಲ ಹೋಯ್ತಾ ಕಡೆಗೆ, ಎಷ್ಟು ಪಾಪ ಬಂದಿರಬಹುದು ಲೆಕ್ಕ ಹಾಕಿ ನೋಡ. ಇದೆಲ್ಲ ನೋಡಿದ್ರೆ ಜಗ ಹೋಗಿ ಎಲ್ಲಿ ಹೋಗ್ತಾರೆ ಈ ಮಧ್ಯೆ, ಹೋಗೋದು ಎಲ್ಲಿ ಹೋಗ್ಬೇಕು ಈ ಮಧ್ಯೆ? ಅದಂತೂ ಕ್ಯಾಶ್ ಹೋಗಲಿಕ್ಕೆ ದೇವರಾಗ ಸಾಧ್ಯ ಇಲ್ಲ, ಒಂದು 2-3 ಸಾವಿರ ಹೋಗೋತ್ತಿಗೆ ಸಾಕಾಗಿರುತ್ತೆ, ಕ್ಯಾಶ್ ಹೋಗಕ್ಕೆ ಬರೋದಿಲ್ಲ, ಹೋದ್ರೆ ಸಿಕ್ಕಾಕೋದು ಇರೋದು ಸಾಧ್ಯ ಇಲ್ಲ. ಏನ್ ಬರ್ತಾನೆ, ಎಷ್ಟು ದಡ್ಡರಿರ್ಬೇಕು ಪರಿಶ್ರಮ ಯೋಚನೆ ಮಾಡಿ. ಇವತ್ತಲ್ಲ ಸೀದ ಯಾರೋ ಕಿತ್ಕೊಂಡು ಹೋಗ್ಬೇಕಷ್ಟೇ, ಎಂಜಾಯ್ ಮಾಡೋಕ್ಕಂತ ಸಾಧ್ಯ ಇಲ್ಲ, ಅದನ್ನ ಇವತ್ತಿನ ಸಮಾಜದಲ್ಲೂ ಸಾಧ್ಯ ಇಲ್ಲ. ಇವತ್ತು ಯಮದೇವರ ಕಣ್ಣನ್ನು ತಪ್ಸ್ಲಿಕ್ಕಾಗೋದಿಲ್ಲ, ಆ ವಿಚಾರ ಬಿಟ್ಟುಬಿಡಿ, ಭೂಲೋಕದಲ್ಲೂ ತಪ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಒಂದು ವ್ಯವಸ್ಥೆ ಇದೆ ಇವತ್ತು, ಒಂದು ಕ್ಷಣದಲ್ಲಿ ಹಿಡಿದಾಕ ಸಾಮರ್ಥ್ಯ ಇದೆ. ಇವತ್ತಲ್ಲ ಸಿಗಲೇಬೇಕು, ಎಂಜಾಯ್ ಮಾಡೋದು ಮರ್ಯಾದೆ ಹೋಯ್ತು, ದುಡ್ಡು ಹೋಯ್ತು, ಕಾಸು ಹೋಯ್ತು, ದೇವರು ಬಿಡಬೇಕು, ಎಷ್ಟು ಇಚ್ಛೆ, ಇಷ್ಟಾದ್ರೂ ಕೂಡ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ಕೇಳಿದರೆ ಎಂತ ವಿಚಿತ್ರ ಕಾಲ ಇದು. ಈ ಶಂಕರಲಿಖಿತರ ಕಥೆ ಪಠ್ಯ ಪುಸ್ತಕ ಆದರೆ ಗೊತ್ತಾಗ್ತದೆ, ಇವೆಲ್ಲ ಟೆಕ್ಸ್ಟ್ ಬುಕ್ ಆಗಬೇಕು. ಇವತ್ತು ಎಲ್ಲ ಇಳಿಯ ಜನಗಳೆಲ್ಲ ಹೊಸ ಮಾರ್ಪಾಟಾಗಿಬಿಡುತ್ತಾರೆ. ಧರ್ಮ ಸೂಕ್ಷ್ಮ ಎಷ್ಟು ದೊಡ್ಡದು, ಮನುಷ್ಯ ಹಿಂದಿನ ಕಾಲದಲ್ಲಿ ಇವತ್ತಿನಂತ ಜೀವನ ಅಲ್ಲ ಅದು. ಅವರು 1000 ವರ್ಷ ಬದುಕ್ತಾ ಇದ್ದ ಜನಗಳವರು, ಅವರಿಗೆ ಇನ್ನು ಎಷ್ಟೋ ದೂರ ಇದೆ ಪಾಪ, ಯೋಚನೆ ಮಾಡೋ ಅನುಭವರಾಗಿತ್ತು. ನಮ್ಮ ಕಲಿಯುಗ ಹಾಗಲ್ಲ, ಎನ್ಸಾಯ್ತಾನೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ಇಂಡೆಫಿನೆಟ್, ಮೋಸ್ಟ್ ಅನ್ಸರ್ಟನ್. ಇವತ್ತಿನ ದಿವಸ ಆಯುಷ್ಯ ಬಹಳ ಹೆಚ್ಚಿಲ್ವೇ ಇಲ್ಲ, ಅಷ್ಟೊಳಗೆ ಇವರು ಪಾಪ ಮಾಡಿ ತೀರಿಸಿಕೊಳ್ಳದೆ ಹೋದ್ರೆ ಏನ್ ಗತಿಯಾಗಬೇಕು ಲೆಕ್ಕ ಹಾಕಿ ನೋಡೋಣ. ಪಾಪ ಮಾಡೋ ಬುದ್ಧಿ ಆಗಿನ ಕಾಲಕ್ಕೆ ಬಂದ್ರೆ ಅಟ್ಲೀಸ್ಟ್ ರೀಸನ್ ಇರೋದು, ಜೂನ್ ತಿಂಗಳು ಹುಡುಗ ಓದೋದಿಲ್ಲ, ಯಾಕೆ ಮಾಸ್ತಿರ ತಾನೆ ಪರೀಕ್ಷೆ ಅಂತ ಹೇಳ್ತಾನೆ, ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ. ಆದ್ರೆ ಫೆಬ್ರವರಿ ಓದೋದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ನೆಕ್ಸ್ಟ್ ಮಂತ್ ಪರೀಕ್ಷೆ ಇರುತ್ತಲ್ಲ ಆ ತರ. ಇವತ್ತು ಕಲಿಯುಗ ಅಂತ ಹೇಳಿದ್ರೆ ಎನಿ ಟೈಮ್ ಎಕ್ಸಾಮಿನೇಷನ್ ಆಗಬಹುದು. ಅಂತ ಹೊತ್ತಿನೊಳಗೆ ನಾವು ಎಂದೂ ಕೂಡ ಇಗ್ನೋರ್ ಮಾಡಕ್ ಬರೋದಿಲ್ಲ, ನೆಗ್ಲೆಕ್ಟ್ ಮಾಡಕ್ ಬರೋದಿಲ್ಲ. ಇಂಥ ಒಂದು ಧರ್ಮ ಸೂಕ್ಷ್ಮ ಅವ್ರು ಇಟ್ಕೊಂಡಿದ್ದಕ್ಕೆ ಅವರಿಬ್ಬರು ಎಷ್ಟು ಪ್ರಸಿದ್ಧರಾದರು ಅಂದ್ರೆ, ಅಣ್ಣ ಶಂಖ ಒಂದು ಸ್ಮೃತಿಯನ್ನು ಬರೀತಾನೆ, ಶಂಖ ಸ್ಮೃತಿ ಎಂಬ ಹೆಸರು ಆಯ್ತದೆ. ತಮ್ಮ ಲಿಖಿತ ಆತನ ಸ್ಮೃತಿ ಬರೀತಾನೆ, ಲಿಖಿತ ಸ್ಮೃತಿ ಎನಿಸಿದ್ರು, ಇವತ್ತು ಪ್ರಿಂಟಾಗಿ ಸಿಗುತ್ತವೆ, ಶಂಖ ಸ್ಮೃತಿ ಲಿಖಿತ ಸ್ಮೃತಿ ಅಂತೇಳಿ. ಇಂಥ ಭವ್ಯವಾದ ಜೀವನವನ್ನು ಬದುಕಿದ್ದಕ್ಕೆ ಅವ್ರ ಮಾತಿಗೆ ಅಷ್ಟು ಬೆಲೆ ಬಂತು. ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು ಕೂಡ. ಆದ್ದರಿಂದ ಅವರು ಲೋಕಮಾನ್ಯರಾದಂತಹ ಮನುಗಳಾಗಿ ಬಿಡ್ತಾರೆ. ವೇದವ್ಯಾಸರು ಅವ್ರ ಕಥೆ ಹೇಳ್ತಾರೆ ಅಂದ ಮೇಲೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಲೆಕ್ಕ ಹಾಕಿ. ವೇದವ್ಯಾಸರ ಹತ್ರ ವೆರಿ ಗುಡ್ಡ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ, ಸಾಕ್ಷಾತ್ ಭಗವಂತನಿಂದ ಅವರು ಇಂಥ ಒಂದು ಪ್ರಶಂಸೆ ಪಡಿಬೇಕಾದ್ರೆ, ಅವರ ಜೀವನ ಮಹಾಭಾರತದಲ್ಲಿ ಕಥೆಯಾಗಿ ಬರೆಯಲು ಪಡಬೇಕಾದ್ರೆ ಎಂಥ ಭಾಗ್ಯಶಾಲಿಗಳವರು. ಇದು ಶಂಖಲಿಖಿತರ ಕಥೆ, ಇದನ್ನು ಹೇಳ್ತಾರೆ ನೋಡಿದೀಯಾ ಧರ್ಮರಾಜ. ಶಂಖಲಿಖಿತರ ಕಥೆಯಲ್ಲಿ ದೊಡ್ಡ ತತ್ವ ಏನು, ಶಿಕ್ಷೆ ಮಾಡೋ ಹಕ್ಕು ರಾಜನಿಗಿದೆ, ಅದು ಬಹಳ ಮುಖ್ಯ. ಇದು ಶಿಕ್ಷೆ ಮಾಡೋ ಹಕ್ಕು ರಾಜನಿಗಿದೆ. ಅವನು ಬರೀ ಮಣ್ಣನ್ನು ಕಿತ್ಕೊಂಡು ತಿಂದಿದ್ದಕ್ಕಾಯಿತು, ದ್ರೌಪದಿ ದೇವಿಯನ್ನು ಕೆಣಕಿದ್ದಾನೆ, ಸೀರೆ ಸರಿ ಅಲ್ಲಕ್ಕೆ ಹೋಗಿದ್ದಾನೆ, ಜೂಜಾಡಿದ್ದಾನೆ, ಇಂಥ ಪಾಪಿಗೆ ಎಂಥ ಶಿಕ್ಷೆ ಕೊಡಬೇಕು ಯೋಚನೆ ಮಾಡು ಅಂತ ಹೇಳಿದ್ದ. ಸಣ್ಣ ಪುಟ್ಟ ತಪ್ಪು ಮಾಡಿದವನಲ್ಲ, ಎಂಥ ತಪ್ಪು ಮಾಡಿದ್ದ ತಮಾಷೆ ಅಂದ್ರೆ ಅಂತಮಂದ್ರ ಕಥೆನ. ಇದು ಕೂಡ ಶಂಕರಿಕ ಅಂತವರು ಪಾಂಡವರು ಅಂತಮಂದಿರ್ತಾರೆ ಈ ಮಧ್ಯೆ. ಅಲ್ಲಿ ಅಣ್ಣನ ಮನೆಯ ಹಣ್ಣನ್ನು ತಗೊಳಕ್ ಹೋದ್ರೆ ಅಣ್ಣನ ಹೆಣ್ಣನ್ನು ತಗೊಳಕ್ ಹೋದ್ರೆ ಇಂಥ ವ್ಯಕ್ತಿಯು ವ್ಯತ್ಯಾಸ ಆಗಿದ್ದಿಷ್ಟೇನೆ. ಎಂಥ ಪಾಪಿಷ್ಟ ಇವನು, ಎಷ್ಟು ಶಿಕ್ಷೆ ಕೊಡಬೇಕು ಇವನಿಗೆ? ಅದಕ್ಕೆ ಭೀಮಸೇನೆ ಮಾಡಿದ್ದೇನು? ದುಶ್ಯಾಸನ ಬಿದ್ದಿದ್ದಾನೆ ಕೆಳಗಡೆಗೆ, ಎಲ್ಲೋ ದುಶ್ಯಾಸನ ಈಗಾರು ಬುದ್ಧಿ ಬಂತ ನಿನಗೆ ಅಂತ ಕೇಳಿದ್ರೆ ದುಶ್ಯಾಸನ ಹೇಳ್ತಾರೆ, ಏ ಸಾಧ್ಯ ಇಲ್ಲ, ನಾನು ಮಾಡಿ ಸರಿ ಅಂತ ಹೇಳಿದನಂತ. ದ್ರೌಪದಿ ವಸ್ತ್ರಪಾನ ಮಾಡಿದ್ದೆ ಪಾಪ ಅಲ್ವೇ ಅಂತ ಕೇಳಿದ್ರೆ, ಓ ಅದೇ ಪಾಪ ಅಲ್ವೇ ಅಲ್ಲ, ತನ್ನ ಅವನ ಏನ್ ತಿಳ್ಕೊಳ್ಬೇಕು ಗೊತ್ತಿರೋನು, ತನ್ನ ಸಾಧನೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಮಹಾಪಾಪಿಷ್ಟವನು. ಈ ಕಳ್ಳರ್ತಾರಲ್ಲ, ಎಷ್ಟು ಸಮಯ ಕಳ್ತನ ಮಾಡಿದೆ ಲೆಕ್ಕ ಹಾಕಿಬಿಟ್ಟು ಇವತ್ತು ಒಳ್ಳೆ ದಿವಸ ನನಗೆ ಬಹಳ ಕಳ್ತನ ಮಾಡಿದ್ದೇನೆ ಅಂತ ಹೇಳಿ ಹೇಳಿಕೊಂಡ್ರೆ ಹಾಗೂ ಹಾಕಿ. ನಾನು ಇದೇ ಕೈಯಿಂದ ಎಳೆದಿದ್ದು ಗೊತ್ತಂತ, ಇದೇ ಕೈಯಿಂದ ಸೇರಿಸಿ ಎಳೆದಿದ್ದು ಅಂತ ಹೇಳಿದ್ದಾನೆ. ತಕ್ಷಣ ಭೀಮಸೇನ ಕೈಯನ್ನು ಪಟ್ಟದ ಕಿತ್ತು ಹೊರಬಿಟ್ಟಂತೆ, ಆ ಕಡೆಗೆ ಆ ಕೈಯನ್ನು ತುಂಡು ಮಾಡಿ ಹೊರಬಿಟ್ಟು, ಬರೀ ಕೈಯನ್ನು ಚಾಕು ಗೊತ್ತಕೊಂಡಲ್ಲ, ಅಂತ ಭೀಮ ಬಲ ಕೈ ತಗೊಂಡು ಬಿಸಾಕಿದ್ರಂತ ಆ ಕಡೆ. ಅಂದ್ರೆ ಇದು ಕೈ ಕತ್ತರಿಸಿದ ಕಥೆ ಬಂತಲ್ಲ, ಅದೇ ರೀತಿ ಆಯ್ತು. ಅಲ್ಲಿ ಇವನ ಕೈಯನ್ನು ಹಣ್ಣು ಕಟ್ಟಿದ್ದಕ್ಕೆ ಇವನ ಕೈ, ಅಲ್ಲಿ ದ್ರೌಪದಿ ದೇವರ ಕೈ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವನ ಕೈ ಹೋಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡೆ ಅಣ್ಣ ತಮ್ಮದ ಕಥೆಯಲ್ಲಿ ಹಾಗೋಗ್ಬಿಟ್ಟಿದೆ. ಇಲ್ಲಿ ತಪ್ಪು ಪ್ರಶ್ನೆ, ಅಲ್ಲಿ ಬ್ರಾಹ್ಮಣರಾಗಿದ್ದಕ್ಕೆ ಬೇಬಗಳು ಕೊಡಿಸ್ತಾರೆ, ಕ್ಷತ್ರಿಯರು ನೀನೇ ಮಾಡಬೇಕಾಗಿದ್ದು ಮಾಡಿದ್ದೆ, ಯಾಕೆ ಯೋಚನೆ ಮಾಡ್ತೀಯ? ಮಾಡದೆ ಹೋದ್ರೆ ತಪ್ಪಾಗ್ತಿತ್ತು, ಮಾಡಿದ್ರೆ ತಪ್ಪಲ್ಲ. ವಿಹಿತವಾದ ಕಾರ್ಯಗಳನ್ನ ಮಾಡದೆ ಹೋದ್ರೆ ಯಾರೋ ಹೋಗ್ತಾರೆ, ಯಾರೋ ಕಳ್ಳ ನಡೆಯಕ್ಕೆ ಅಂತ ಹೋಗ್ತಾರೆ, ಏನೋ ಆಗಿಬಿಡುತ್ತೆ. ಇವನಿಗೆ ಅದ್ ನೀ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ನಿನಗೇನು ತಲೆ ಹೇಳ್ತೀವಿ ಅಂತ ಕೇಳ್ತಾರೆ. ಕಂಪ್ಲೇಂಟ್ ಕೊಡೋದು ಅಷ್ಟೇ ಕೆಲಸ, ಹೊಡೆಯೋದು ಬಿಡೋದು ಮನೆಗೆ ಬರೋದಿಲ್ಲ. ಇವನಿಗೆ ಪೊಲೀಸ್ ಮಾಡಬಹುದು ಆ ಕೆಲಸ, ಹಿಡ್ಕೊಳ್ಳದೆ ಹೋದ್ರೆ ಪೊಲೀಸಿನ ತಪ್ಪು, ಹಿಡ್ಕೊಳ್ಕೊಂಡು ಇವನ್ ತಪ್ಪು, ಇವನ್ ಡ್ಯೂಟಿ ಅಲ್ಲ ಆಗಬಾರ್ದು. ಇವನ್ ಕೆಲಸ ಹೇಳೋದಷ್ಟೇ ಹೊರತು ಹೆಚ್ಚು ಮಾಡಬೇಕಾದ ಕಾರಣ ಇಲ್ಲ. ಆದ್ರೆ ಅವನ ಕೆಲಸ ಮಾತ್ರ ನೋಡ್ಕೊದು ಎಲ್ಲೇ ಹೋಗಾಗಿಲ್ಲ, ಹಿಡಿದು ಹೊಡಿಬೇಕಾದ್ದೇ ಅವನ ಕೆಲಸ. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ಯತಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವಮಿದಂ ತತಂ ಸಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ದೇವ್ರ ಪೂಜೆ ಅಂದ್ರೆ ಬೇರೆ ಏನೂ ಅಲ್ಲ, ನಾವು ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಅದನ್ನು ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಸೋದೇ ದೇವ್ರ ಪೂಜೆ. ಆ ದೇವ್ರ ಪೂಜೆ ಸಾಂಕೇತಿಕ, ಬೆಳಿಗ್ಗೆ ಒಂದು ಗಂಟೆ ಮಾಡೋ ಸಾಂಕೇತಿಕ ಪೂಜೆ. ನಿಜವಾದ ಪೂಜೆ ಅಂದ್ರೆ ಇಡೀ ದಿವಸ ನಾವು ದೇವರನ್ನ ಶಾಸ್ತ್ರೋಕ್ತ ಕ್ರಮದಲ್ಲಿ ಆರಾಧನೆ ಮಾಡೋದೇ ಹೊರತು ಮತ್ತೊಂದಲ್ಲ. ನಮ್ಮ ವಿಹಿತ ಕರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಬೇಕಿಂತ ಮತ್ತೊಂದು ಪೂಜೆ ಇಲ್ಲ. ಧರ್ಮರಾಜ, ದೊಡ್ಡ ದೇವ್ರ ಪೂಜೆ ಮಾಡಿದ್ದೀನಿ ನೀನೀಗ. ದೇವ್ರ ಪೂಜೆ ಮಾಡಿ ಏ ಪೂಜೆ ಮಾಡಿಬಿಟ್ಟಲ್ಲ ಅಂತ ಬರಿಗಿದ್ರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪ ಬರುತ್ತೆ. ಈ ಕೆಲಸ ಮಾಡಬಾರದು ಅಂತ ಹೇಳಿದ್ರೆ ಧರ್ಮರಾಜ ನನ್ನ ಕೇಳಿಸ್ಕೊತಾನೆ. ಆದರೆ ಆತನ ಕಾರಣ ಇದೆಯಲ್ಲ, ಎಲ್ಲ ಬಂಧುಗಳನ್ನು ಕೊಂದೆ, ಬಂಧುಗಳನ್ನು ಕೊಂದೆ, ಏನ್ ಮಾಡಿದ್ರು ಬಿಡ್ತಾ ಇದ್ದ. ಆ ದುರ್ಯೋಧನನಿಗೆ ತನ್ನ ಸ್ವರೂಪದ ಪಾಪದಿಂದಾಗಿ ಈ ರೀತಿ ಬಂದಿತ್ತು. ಧರ್ಮರಾಜನ ಈ ರೀತಿ ಬಂತು. ಸ್ವಲ್ಪ ಕಂಪೇರ್ ಮಾಡಿ, ಅರ್ಜುನ ಯುದ್ಧಕ್ಕಿಂತ ಮುಂಚಿತವಾಗಿ ಬಹಳಷ್ಟು ದುಃಖಪಟ್ಟ. ತಾನು ಕೊಲ್ಲಬೇಕಾದವರನ್ನೆಲ್ಲ ಕೂಡ ಕಸಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿ ಪ್ರತಿಯೋಚ್ಯಾಮಿ ಪೂಜಾರ್ಹಾವರಿಸೂದನ. ಭೀಷ್ಮರನ್ನ, ಪೂಜ್ಯರಾದ ಭೀಷ್ಮರು, ಪೂಜ್ಯರಾದ ದ್ರೋಣರು, ಇವನ್ನೆಲ್ಲ ಹೇಗೆ ನಾನು ಕೊಲ್ಲಲಿ, ಹೇಗೆ ಬಾಣಗಳಿಂದ ಎದುರಿಸಲಿ ಅಂತ ಅರ್ಜುನ ಭಾರಿ ಕಷ್ಟಪಟ್ಟಿದ್ದ. ಎಷ್ಟರ ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಕಣ್ಣಲ್ಲಿ ನೀರು ಅರ್ಜುನನಿಗೆ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಆಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಬಸುಸೂದನ. ಅರ್ಜುನನಂತ ಮಹಾವೀರ ಕಣ್ಣಲ್ಲಿ ನೀರು ತೊಳ್ಕೊಂಡ್ಬಿಟ್ಟಿದ್ದ, ಯೋ ಯುದ್ಧ ಮಾಡಬೇಕಂತ ಹೇಳಿಬಿಟ್ಟು. ಅರ್ಜುನನ ಪರಿಸ್ಥಿತಿ ಇದು. ಯುದ್ಧಕ್ಕಿಂತ ಮುಂಚೆ ಅರ್ಜುನನ ವಿಷಾದ, ಧರ್ಮರಾಜ ಯುದ್ಧ ಮಾಡಿದ ಮೇಲೆ ವಿಷಾದ ಇದು ಈತಂದಿದ್ದು. ಯುದ್ಧ ಮಾಡಿದ ಅಯ್ಯೋ ಮಾಡಿಬಿಟ್ಟೆ ಅಂತೀತ, ಮಾಡಬೇಕಲ್ಲ ಅಂತ ಆತ, ಮಾಡಿಬಿಟ್ಟೆ ಅಂತ ಈತ. ಅಂದ್ರೆ ಆತ ಮಾಡೋದಕ್ಕಿಂತ ಮುಂಚೆ ಕೊರಗಿದ, ಈತ ಮಾಡಿದ ಮೇಲೆ ಕೊರಗಿದ. ಶಾಸ್ತ್ರ ಹೇಳುತ್ತದೆ, ಕೊರಗಿ ಮಾಡಿದ್ರೂ ಪೂರ್ತಿ ಪುಣ್ಯ ಬರೋದಿಲ್ಲ, ಮಾಡಿ ಕೊರಗಿದ್ರೂ ಪೂರ್ತಿ ಪುಣ್ಯ ಬರೋದಿಲ್ಲ. ದೇವ್ರ ಪೂಜೆ ಮಾಡಬೇಕಾ ಅಂತ ಅತ್ಗತ ಮಾಡಿದ್ರೆ ಏನು ಪುಣ್ಯ ಬಂದಿದ್ದು ಲೆಕ್ಕ ಹಾಕಿ. ದೇವ್ರು ಇವಾಗ ಬಿಟ್ಟೋಗ್ಬಿಟ್ಟಿರ್ತಾನೆ, ಪೂಜೆ ಮಾಡಿದ್ರು ಬರೋದಿಲ್ಲ, ಮುಗಿಸೋದ್ರೆ ನಾನು ಅಂತ ಹೇಳಿಬಿಟ್ಟು. ಇವತ್ತು ಬೈಕೋತಾ ಬರೆದ್ರೆ ಜನ ಊಟ ಕೂಡ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಬಿಡು ಹೋಗ್ಬಿಡ್ತಾರೆ, ಬೈದ್ರೆ ಬೈಕು ಬಿಟ್ಟೋಗ್ಬಿಡ್ತಾರೆ ಆ ಕಡೆಗೆ. ಎಷ್ಟು ಹಸಿವಾಗಿದ್ರು ಕೂಡ ಇವರು ಬೈತಾ ಇದ್ದೇನೆ, ನೀನು ಊಟ ಮಾಡೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳ್ಬಿಡುತ್ತೆ. ಅಂದ್ರೆ ದೇವ್ರ ಹೇಳ್ತಾರೆ, ಯೋಚನೆ ಮಾಡಿ, ಅದು ಬೈಕೊಂಡು ಮಾಡಿದ್ರೆ ಎಂದೂ ದೇವರು ತಗೊಳ್ಳೋದಿಲ್ಲ, ಮಾಡಿದ ಮೇಲೆ ಬೈಕೊಂಡ್ರೆ ಆಗಲೂ ದೇವರು ತಗೊಳ್ಳೋದಿಲ್ಲ. ಇದು ಸೈಕಾಲಜಿ, ಇದು ಒಂದು ಮನುಷ್ಯನ ಸೈಕಾಲಜಿ ಹೀಗಿರುತ್ತೆ. ದೇವ್ರ ಹೇಳ್ತಗೋತಾನೆ. ಆದ್ರಿಂದ ಯುದ್ಧ ದೊಡ್ಡ ಪುಣ್ಯಕರವಾದ ಕೆಲಸ. ಅರ್ಜುನನಿಗೆ ಮಹಾಪುಣ್ಯ ಬರಲಿಲ್ಲ, ಯಾಕೆ ಅಂದ್ರೆ ಕೊರಗಿದ. ಕೃಷ್ಣ ಹೇಳಿದ್ರೆ ಸರಿ ಹೋಯ್ತು, ಪುಣ್ಯದ ಪ್ರಮಾಣ ಕಡಿಮೆ. ಎಷ್ಟಾದ್ರೂ ಹೋಯಿಸ್ಕೊಂಡು ಮಾಡಿದ್ರೆ ಒಂದು ಸ್ಟೆಪ್ ಕಡಿಮೆನೆ, ತಾವಾಗಿ ಮಾಡಲಿಲ್ಲ ಹೇಳಿದ ಮೇಲೆ ಮಾಡಿದ್ರೆ ಅಂದ್ರೆ ಸ್ವಲ್ಪ ಕಡಿಮೆನೆ ಆಯ್ತು. ಧರ್ಮರಾಜ ಮಾಡಿದ ಮೇಲೆ ಕೊರಗಿದ. ಒಂದು ಪುರಾಣದಲ್ಲಿ ಒಂದು ವಾಕ್ಯ ಹೇಳುತ್ತಾರೆ, ಪುಣ್ಯಂ ಕ್ಷರತಿ ಕೀರ್ತನಾತ್ ಅಂತ ಹೇಳುತ್ತಾರೆ. ಪುಣ್ಯ ಕಾರ್ಯ ಮಾಡದೆ ಅಂತ ಹೇಳ್ಕೊತಾ ಹೇಳ್ಕೊತಾ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತಂತೆ. ಪುಣ್ಯ ಕಾರ್ಯ ಹೇಳ್ತಾ ಹೇಳ್ತಾ ಹೋದ್ರೆ ಕಡಿಮೆ ಆಗುತ್ತೆ, ಅದೇ ರೀತಿಯಲ್ಲಿ ಪುಣ್ಯ ಕಾರ್ಯ ಪಶ್ಚಾತ್ತಾಪ ಕೊಟ್ಟರು ಕಡಿಮೆ ಆಗುತ್ತೆ. ಇವನು ಹಾಕದೇ 10 ಪೈಸ ಗುಂಡಿಗೆ, ಅಯ್ಯೋ ಹಾಕಿಬಿಟ್ನೆ ಹಾಕಿಬಿಟ್ನೆ ಅಂತ ಕೊರಗಿದ್ರೆ ಆ ಪುಣ್ಯನೂ ಹೋಯ್ತು ಅಂತ ಹೇಳುತ್ತಾರೆ. ಹಾಕಿದ್ದೆ ಸ್ವಲ್ಪ, ಕೊರಗಿದ್ದಕ್ಕೆ ಅದು ಹೋಯ್ತಂತೆ. ಹೇಳ್ಕೊಂಡು ಹೋಯ್ತು, ಕೊರಗಿದ್ರು ಹೋಯ್ತು. ಆದ್ದರಿಂದ ಪುಣ್ಯ ಕಾರ್ಯವನ್ನು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡಬಾರದು, ಪಾಪ ಕಾರ್ಯವನ್ನ ಮಾಡಿದ ಮೇಲೆ ಪಶ್ಚಾತ್ತಾಪ ಪಡದೇ ಇರಬಾರದು. ಪಾಪ ಕಾರ್ಯ ಮಾಡಬಾರದು, ಮಾಡಿದರೆ ಪಶ್ಚಾತ್ತಾಪ ಪಡದೇ ಇರಬಾರದು. ಪುಣ್ಯ ಕಾರ್ಯ ಮಾತ್ರ ಮಾಡಲೇಬೇಕು, ಪಶ್ಚಾತ್ತಾಪ ಪಡಲೇಬಾರದು. ಅದಕ್ಕೋಸ್ಕರ ಧರ್ಮರಾಜರಿಗೆ ಪುಣ್ಯದ ಪ್ರಮಾಣ ಕಡಿಮೆ ಆಯಿತು. ಅರ್ಜುನಿಗೆ ಕಡಿಮೆ ಆಗಿದ್ದಕ್ಕೆ ಸಂದೇಹ ಪಟ್ಟು ಮಾಡಿದ್ದಕ್ಕೆ, ಭೀಮಸೇನ ಧರ್ಮರಾಜನ ಕಡಿಮೆ ಆಗಿದ್ದ ಕಾರಣ ಮಾಡಿ ಸಂದೇಹಿಸಿದ್ದಕ್ಕೆ. ಆದರೆ ಭೀಮಸೇನ ಮೊದಲೂ ಸಂಶಯ ಪಡಲಿಲ್ಲ, ಆಮೇಲೂ ಸಂಶಯ ಪಡಲಿಲ್ಲ. ಅಷ್ಟೇ ಅಲ್ಲ, ಧರ್ಮರಾಜನ ಯುದ್ಧ ಮಾಡುವಂತೆ ವನಪರ್ವದಲ್ಲಿ ಹೇಳಿಕೊಟ್ಟಿದ್ದೇ ಭೀಮಸೇನ. ಆಮೇಲೂ ಕೊರಗಲೆಯಲ್ಲಿ ಮಾಡಿದ ಸರಿ ಸರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನಾಯ್ತು, ಈಗ ಅರ್ಜುನನ ಮೂರು ಜನ ಮಹಾಪ್ರಧಾನರು ವ್ಯಕ್ತಿಗಳು, ದಕ್ಷಸಹದೇವರು ಚಿಕ್ಕವರು, ಇವರು ಮೂರು ಜನ ಪ್ರಧಾನರು. ಇವ್ರ ಪುಣ್ಯ ಯಾರಿಗೆ ಜಾಸ್ತಿ ಬಂತು ಅಂತ ಕೇಳಿದ್ರೆ ಭೀಮನ ಪುಣ್ಯದಷ್ಟು ಪುಣ್ಯ ಇಬ್ಬರಿಗೂ ಬರಲಿಲ್ಲ, ಅರ್ಜುನಿಗೂ ಬರಲಿಲ್ಲ, ಧರ್ಮರಾಜನಿಗೂ ಬರಲಿಲ್ಲ. ಆದ್ರೆ ಪುಣ್ಯ ಬರಲಿಲ್ಲ ಅಲ್ಲ, ಬಂತು, ಇಷ್ಟು ಬರಲಿಲ್ಲ. ಭೀಮನ ಪುಣ್ಯದ ಪ್ರಮಾಣ ಬರಲಿಲ್ಲ. ಆದ್ದರಿಂದ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಭಯೋರಪಿ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಕಥೆ ಕೇಳುವ ನೆಪದೊಳಗೆ ನಮ್ಮ ಜೀವನದಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು. ತಪ್ಪುಗಳನ್ನು ಎಂದೂ ಮಾಡಬಾರದು, ಮಾಡಿದರೆ ತಿದ್ದುಕೊಳ್ಳದೆ ಇರಬಾರದು, ಮತ್ತು ತಪ್ಪು ಮಾಡದೇ ಇದ್ದೇನೆ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೂ ಹೋಗಬಾರದು. ತಪ್ಪನ್ನು ಎಲ್ಲ ತಪ್ಪು ಅಂತ ತಿಳ್ಕೊಳ್ಳೋದಲ್ಲ, ತಪ್ಪನ್ನು ತಪ್ಪು ಅಂತ ತಿಳ್ಕೊಬೇಕು, ಪುಣ್ಯನೂ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಇದು ಮನುಷ್ಯನ ಬಗ್ಗೆ ಅತ್ಯಂತ ಎಚ್ಚರಿಕೆಯನ್ನು ಕೊಡತಕ್ಕಂತ ಕಥೆ ಇದು. ಧರ್ಮರಾಜ ಆಗಲೂ ಸಹ ಈ ಹೋಗ್ತದೆ ಹೋದ, ಇಲ್ಲ ನಾನು ಮಾಡಿ ತಪ್ಪೇ ಅಂತ ಹಠ ಹಿಡಿದ. ಇಷ್ಟೆಲ್ಲ ಮಾತಿಗೆ ಆತನ ಉತ್ತರ ತಲೆಯಲ್ಲಿ ಕೊಂದು ಕುತ್ಕೊಂಡು ಬಿಟ್ಟಾಗ ಹೋಗಲಿಲ್ಲ, ಸುಲಭ ಅಲ್ಲ ಅದು, ಒಂದು ಭಾರಿ ಕೊರಗಿದ. ಆಗ ಏನ್ ಮಾಡಬೇಕು ಅಂತ ಸಮಸ್ಯೆ ಬಂತು. ಈ ಸಮಸ್ಯೆಗೆ ಉತ್ತರ ಯಾರು ಕೊಡಬೇಕೀಗ? ಆ ಕ್ಷಣಕ್ಕೆ ಕೃಷ್ಣ ಹೇಳಿದನಂತೆ, ಹೋಗಲು ಬಿಡು ಧರ್ಮರಾಜ, ನೀ ನಮ್ಮ ಮೇಲೆ ನಿನ್ನ ಆಕ್ಷೇಪಣೆ ಏನು? ನಾವೇನ್ ಹೇಳಿದ್ರು ಯಾತ್ರಿಜ್ಞನ್ ಕೇಳ್ತಾ ಇಲ್ಲ, ನಾವೆಲ್ಲ ನಿನ್ನ ಪಕ್ಷದವರು, ನಿನ್ನ ಪರ ಹೇಳ್ತೇವೆ ಅಂತ ತಾನೆ ನಿನ್ನ ವಾದ? ಎಲ್ಲ ಅವರು ತಾನೆ, ಪಾಂಡವರ ಕಡೆ ಇದ್ದವರು, ಹೋರಾಡಿದವರು, ಅದಕ್ಕೆ ಮಾಡಿ ಸರಿ ಮಾಡಿ ಸರಿ, ಅವ್ರ ಪಾರ್ಟಿಯವರು ಅವ್ರು ಸರಿ ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ, ಆ ತರ ಆಯ್ತಿದ್ರು ಅಂತ ಯೋಚನೆ ತಾನೆ ನೀನು ಯೋಚನೆ ಮಾಡಬೇಡ. ಇದೇ ರೀತಿ ಏನಾದರೂ ಕೂಡ ಆ ಪಾರ್ಟಿಯವರು ಹೇಳಿದ್ರೆ ಒಪ್ತೀಯಾ ಅಂತ ಕೇಳ್ತಾರೆ. ದುರ್ಯೋಧನ ಕಡೆಯವರು ಯಾರಾದ್ರು ಹೇಳಿಬಿಟ್ರೆ ತಪ್ಪಲ್ಲ ಅಂತ ಒಪ್ತೀಯಾ ಅಂತ ಕೇಳಿದ್ರೆ ಧರ್ಮ ಸ್ವಲ್ಪ ಯೋಚನೆ ಮಾಡ್ತಾನೆ. ಹಾಗಿದ್ರೆ ಸ್ವಲ್ಪ ಒಪ್ಪುವುದು ಅಂತ ಕಾಣುತ್ತೆ ಅಂತ ಹೇಳಿದ. ಅಂತವ್ರು ಯಾರು ಒಪ್ಪುವುದು ಅಂತ ಕಾಣುತ್ತೆ? ಯಾರಿದ್ದಾರೆ ಇವೆಲ್ಲ ಓದೋರೆ ಇದೆ ನೋಡಿದ್ರೆ ಎಲ್ಲ ಹೋಗ್ಬಿಟ್ಟವರೆ. ಆದ್ರೆ ಒಬ್ಬರು ಇದ್ದಾರಂತ, ಹತಪಕ್ಷ ಗತತ್ವೇನ ತಚ್ಚಂಕಾಯ ಅಗೋಚರ ಭೀಷ್ಮ. ಭೀಷ್ಮರು ಇನ್ನೂ ಕೂಡ ಪ್ರಾಣ ಬಿಟ್ಟಿಲ್ಲ, ಅವರೊಬ್ರು ಬದುಕಿದ್ದಾರೆ. ಯಾರನ್ನ ಕೊಂದೆ ಅಂತ ಭಾರಿ ತಾತ ತಾತ ಅಂತ ಹೇಳ್ತಾನಲ್ಲ, ಅವ್ರನ್ನೇ ಕೇಳಿಬಿಟ್ಟಾಯ್ತಲ್ಲ. ದುರ್ಯೋಧನ ಪಕ್ಷದವರು ಒಂದ್ ಕಡೆಗೆ, ನೀವು ಯಾರನ್ನ ಕೊಂದೆ ಅಂತ ಹೇಳ್ತೀರಾ? ಮುಖಂಡರವರು ಭೀಷ್ಮರು, ನಿಮ್ಮ ತಾತ ಬೇರೆ, ಕುಲದ ದೊಡ್ಡ ಹಿರಿಯರು, ಅವ್ರನ್ನೇ ಕೇಳಿಬಿಟ್ರೆ ಅವರು ಧರ್ಮ ಅಂತ ಹೇಳಿದ್ರೆ ಒಪ್ತೀಯಾ, ಅಧರ್ಮ ಅಂತ ಹೇಳಿದ್ರೆ ಒಪ್ತೀಯಾ ಅಂತ ಕೇಳಿದಾಗ ಧರ್ಮರಾಜನ ಸ್ವಲ್ಪ ಒಪ್ಪಬಹುದು ಅನಿಸ್ತಂತಾಗ. ಹೌದು ಕೃಷ್ಣ, ಇದು ಒಂದು ಒಳ್ಳೆಯ ಮಾತನೆ, ಯಾರಿಗೆ ಅನ್ಯಾಯವಾಗಿದೆ ಅಂತ ತಿಳ್ಕೊಂಡಿದ್ದ ಅವರೇ ಅನ್ಯಾಯವಾಗಿಲ್ಲ ಅಂದು ಬಿಟ್ರೆ ಅರ್ಧ ಸಮಾಧಾನವಾಗುತ್ತಲ್ಲ. ಆಯ್ತು ಒಪ್ಪಬಹುದು ಅಂತ ಹೇಳಿದ. ಸರಿ ಆಗಿದ್ರೆ ಅಲ್ಲಿ ಹೋಗೋಣ. ಹೇಗೂ ಭೀಷ್ಮರು ಇದ್ದಾರಲ್ಲ, ಅಲ್ಲಿ ಹೋಗೋಣ. ಈಗ ನನಗೆ ಗೊತ್ತಾಗದು ಭೀಷ್ಮರನ್ನು ಯಾತ ಕೃಷ್ಣ ಉಳಿಸಿದ್ದ ಅನ್ನೋದಕ್ಕೆ ಕಾರಣ ಇದು. ಒಂದು ಧರ್ಮರಾಜನ ಹೇಳೋದಕ್ಕೊಬ್ಬರು ಬೇಕಾಗ್ತದೆ, ಅದಕ್ಕೋಸ್ಕರ ಇಚ್ಛಾಭರಣ ಬಿಡ್ತಿತ್ತು ವರ ಇದ್ದಿದ್ದನ್ನ ಅವೇಲ್ ಮಾಡ್ಕೊಳ್ಳಂಗೆ ಮಾಡಿಬಿಟ್ಟು ಹಾಗೆ ಮನಸ್ಸಿದ್ದಾರೆ. ಇವತ್ತು ಭೀಷ್ಮರ ಇಲ್ಲದೆ ಹೋಗಿದ್ದಿದ್ರೆ ಭೀಷ್ಮರ ಜೊತೆ ವಿಷಯ ಪ್ರಶ್ನೆ ಧರ್ಮರಾಜನಿಗೆ ಎಷ್ಟು ತೊಡಕು ಬರ್ತಿತ್ತು. ಇನ್ನು ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಹಾಗೆ ಕನ್ವಿನ್ಸ್ ಮಾಡಿಬಿಡಬಲ್ಲ, ಆ ರೀತಿ ಮಾಡೋದಿಲ್ಲ ಭಗವಂತ. ಯಾರನ್ನ ಯಾರ ಮೂಲಕ ಮಾಡಬೇಕು ಅಂತಿರುತ್ತೋ ಅವ್ರ ಮೂಲಕನೇ ಮಾಡಿಸ್ತಾನೆ ಹೊರತು ಔಟ್ ಆಫ್ ದಿ ಹೋಗಿ ಮಾಡೋದಿಲ್ಲ ಪರಮಾತ್ಮ ಮಾಡೋದು. ನಾವು ಔಟ್ ಆಫ್ ದಿ ಹೋಗಿಬಿಡ್ತೇವೆ ಸಾಮಾನ್ಯವಾಗಿ, ದೇವರ ಹಾಗೆಲ್ಲ ಹೋಗೋದಿಲ್ಲ. ಯಾರಿಂದ ಯಾರಿಗೆ ಜ್ಞಾನ ಬರಬೇಕು ಅಂತಿರುತ್ತೋ ಅದೇ ಕ್ರಮದಲ್ಲೇ ಮಾಡಿಸ್ತಾನಂತೆ. ಆಯ್ತು ಹಾಗಿದ್ರೆ ಎಲ್ಲರೂ ಭೀಷ್ಮರ ಹತ್ರ ಹೋಗೋಣ, ತಯಾರಾಗಿ ಅಂತ ಘೋಷಣೆ ಆಗಿರುತ್ತೆ. ದೊಡ್ಡ ಸುದ್ದಿ ಇರೋದು, ಭೀಷ್ಮರ ಹತ್ರ ಹೋಗ್ತಾರೆ.